यद्दितं तव भक्तानाम् अस्माकं नृहरे हरे सदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्दा पणितु पेळुवे परम भगवद् भक्तरिदनादरदि केळुवे ಮಾತೃಕಾ ಸಂಧಿ ಮೂರನೇ ಪದ್ಯ. ಇದಕ್ಕೆ ಸಂಬಂಧ ಇದಕ್ಕೆ ಆಧಾರವಾಗಿರುವಂತಹ ಕಮಲ ಸುಳಾದಿಯನ್ನ ನೋಡಿದ್ದೀವಿ. ಯಾಕೆಂದ್ರೆ ಇಲ್ಲಿ ಕೆಲವು ವಿಷಯಗಳನ್ನ ದಾಸರು ಉಲ್ಲೇಖ ಮಾಡಿಲ್ಲ. ಸೊ ಅದಕ್ಕೆ ಕಮಲ ಸುಳಾದಿ ಮೂಲಕವಾಗಿ ಇದನ್ನ ನಾವು ಅರ್ಥ ಮಾಡಬೇಕು. ಮತ್ತು ಇದಕ್ಕೆ ಆಚಾರ್ಯರು ತಂತ್ರಸಾರ ಸಂಘದಲ್ಲಿ ಕೊಟ್ಟಿದ್ದಾರೆ, ವಿಷ್ಣು ರಹಸ್ಯ ಪುರಾಣದಲ್ಲಿನೂ ಬಂದಿದೆ. ಸೊ ಇದು ಹೇಳ್ತಾರೆ, ಐದು ಮೇಲೊಂದು, ಇದು ಫಸ್ಟ್ ಹೇಳುವಾಗ ಐದು ಮೇಲೊಂದು ಅಧಿಕ ದಳವುಳ್ಳ ಐದು ಪದ್ಮವು ನಾಭಿ ಅಂದ್ರೆ ಇದು ನಾಭಿ ಸ್ಥಾನದಲ್ಲಿ ಆರು ದಳಗಳು ಉಳ್ಳ ಐದು ಪದ್ಮಗಳು ಹೇಳಿದ್ದಾರೆ. ಹೇಳಿ ಅದನ್ನ ಮೆನ್ಷನ್ ಮಾಡಿಬಿಟ್ಟು ಆಮೇಲೆ ಮೂಲದಿ ಐದು ಮೂರ್ತಿಗಳಿಹವು ಅನಿರುದ್ಧಾದಿ ನಾಮದಲ್ಲಿ ಐದಿಸುತ ಗರ್ಭವನ್ನು ಜೀವರ ಅನಾದಿ ಕರ್ಮ ಪ್ರಕೃತಿ ಗುಣಗಳ ಹಾದಿ ತತ್ವದಲ್ಲಿ ಕೊಡದೆ ವ್ಯಾಪಾರಗಳ ಮಾಡುತಿಹ. ಅಂದ್ರೆ ಇಲ್ಲಿ ಬೇಸಿಕ್ ಆಗ ಇಲ್ಲಿ ದಾಸರು ಏನ್ ಹೇಳ್ತಾ ಇದ್ದಾರಂದ್ರೆ, ಈ ಮೂಲಾಧಾರದಲ್ಲಿ ಇದ್ದು ಭಗವಂತ ಮಾಡುವಂತ ಈ ಕರ್ಮವನ್ನ, ಇಲ್ಲಿ ಆಗುವಂತ ಕರ್ಮವನ್ನ ಬೇಸಿಕ್ ಆಗಿ, ಇಲ್ಲಿ ಆಗುವಂತ ಚೇಷ್ಟೆ, ಇಲ್ಲಿ ಆಗುವಂತ ವ್ಯಾಪಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಈ ಒಂದು ಮೂಲಾಧಾರದ ವಿವರಣೆ ಎಲ್ಲ ನಮ್ಗೆ ಹೇಗೆ ಅಂತ ಚಿಂತನೆ ಮಾಡ್ಬೇಕಂದ್ರೆ, ಆ ಕಮಲ ಸುಳಾದಿಯಲ್ಲಿ ಇರುವಂತದ್ದನ್ನ ಇಲ್ಲಿ ಇಟ್ಕೋಬೇಕು. ಕಮಲ ಸುಳಾದಿಯಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ಲಿ ಬಂದದ್ದು, ಫಸ್ಟ್ ತಾಳದಲ್ಲಿ ಬಂದದ್ದನ್ನ ಇಲ್ಲಿ ಎಲ್ಲವನ್ನು ಅನ್ವಯ ಮಾಡಿಕೊಂಡು ಆಮೇಲೆ ಆನ್ ಟಾಪ್ ಆಫ್ ಇಟ್ ಇಲ್ಲಿ ಏನು ಕರ್ಮ, ಇಲ್ಲಿ ಏನು ಭಗವಂತ ಅನಿರುದ್ಧ ಇದ್ದು ಏನು ವ್ಯಾಪಾರ ಮಾಡ್ತಾನ ಅಂತ ಇದನ್ನ ಎಂಫಸಿಸ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಇಲ್ಲಿಂದನೇ ನಮಗೆ ಒಂದು ಅಲ್ಲಿ ಪಂಚಮಹಾಯಜ್ಞ ಸಂಧಿಯಲ್ಲಿ ಬಂದದ್ದು ತಾಯಿ ತನಕ ಬಂದಿದೆ. ಸೊ ತಾಯಿಯ ಗರ್ಭವನ್ನ ಪ್ರವೇಶಿಸಿದ ಶಿಶು ಹೊರಗೆ ಬಂದು ತನ್ನ ತನ್ನ ಕಾರ್ಯಗಳನ್ನ ಮಾಡಬೇಕು, ಆ ಸಾಧನೆ ಆಗಬೇಕು. ಆ ಪ್ರಾಸೆಸ್ಲಿ ಏನ್ ಹೇಳ್ತಾರೆ, ಇದು ಇದು ವಿಶೇಷವಾಗಿ ನಮ್ಗೆ ಎಲ್ಲಿ ಬರುತ್ತೆ ಅಂದ್ರೆ, ಸ್ಕಂದ ಷಷ್ಟಿ ಮಾಡ್ತೀವಿ, ಸ್ಕಂದ ಪೂಜೆಯನ್ನ ಮಾಡ್ತೀವಿ ನಾವು, ಮತ್ತು ಸ್ಕಂದನನ್ನೇ ಚಿಂತನೆ ಮಾಡಿ ನಾವು ಗೋಪಿಚಂದನ ಮುಂತಾದೆಲ್ಲ ಹಚ್ಚಿಕೊಳ್ತೀವಿ. ವಿಶೇಷವಾಗಿ ಮಕ್ಕಳಿಗೆ ಮಗು ಹುಟ್ಟಿದ ಒಂದು ಹತ್ತು ದಿವಸ, ಎಸ್ಪೆಷಲಿ ಒಂದು ಹದಿನಾರು ವರ್ಷ, ಹನ್ನೆರಡು ವರ್ಷ, ಹೀಗೆ ಆ ಒಂದು ಬಾಲಾರಿಷ್ಟ ಅಂತ ಹೇಳ್ತಾರೆ. ಮತ್ತು ಅನೇಕ ಕ್ರೀಡೆಗಳು ಎಲ್ಲವೂ ಬರುವಂತದ್ದಾಗಿರತ್ತೆ. ಆದ ಕಾರಣದಿಂದ ಇಲ್ಲಿ ವಿಶೇಷವಾಗಿ ಅಲ್ಲಿ ಭಗವಂತನನ್ನ ಇಲ್ಲಿ ಸ್ಮರಣೆ ಮಾಡೋದು, ವಿಶೇಷ ಸ್ಮರಣೆ ಇದು ಹೇಳಿದ್ದಾರೆ ಇಲ್ಲಿ. ಯಾಕೆ ಅಂದ್ರೆ ಆ ಒಂದು ಬರತ್ತೆ ಇಲ್ಲಿ ಇದು ಮಹಾಭಾರತ ಕಿಲ ಭಾಗದಲ್ಲಿ ಇರುವಂತ ಹರಿವಂಶದಲ್ಲಿ ಬರೋವಾಗ ಬರುತ್ತೆ, ಆ ಸ್ಕಂದ ಹುಟ್ಟಿದಾಗೆ ಆ ರುದ್ರನಿಂದ ಸ್ಕಂದ ಹುಟ್ಟುತ್ತಾನೆ. ಹುಟ್ಟೋವಾಗೆ ಅವನಿಗೆ ಹೇಳ್ತಾರೆ ಅವನು ಹೇಗೆ ಎಲ್ಲ ಒಂದು ಎಲ್ಲ ಗ್ರಹಗಳು ಅಂದ್ರೆ ಇಲ್ಲಿ ಗ್ರಹ ಅಂದ್ರೆ ಪ್ರಸಿದ್ಧವಾಗಿ ನಾವು ಇರುವಂತ ಈ ಒಂದು ಗ್ರಹಗಳಲ್ಲ, ಗ್ರಹ ಅಂದ್ರೆ ಯಾವುದು ನಮಗೆ ಪೀಡಿಸುತ್ತೋ ಅದನ್ನ ನಮ್ಮ ಗ್ರಹ ಅಂದ್ರೆ ಹಿಡಿಯೋದು ನಮ್ಮನ್ನ ಪೀಡಿಸೋದು, ನಮ್ಮ ಜೀವನ ನಮ್ಮ ಸಾಧನವನ್ನ ಪೀಡಿಸೋದು ಏನೇನೆಲ್ಲ ಇದೆಯೋ ಅದಕ್ಕೆ ಗ್ರಹ ಅಂತ ಹೇಳ್ತಾರೆ. ಎಲ್ಲ ಗ್ರಹಕ್ಕೇನು ಆ ಒಂದು ತಂದೆಯಾದ ಸ್ಥಾನದಲ್ಲಿ ಆ ರುದ್ರನಿಂದ ಹುಟ್ಟಿದಾಗೆ ಆ ಸ್ಕಂದನೆ ಎಲ್ಲ ಗ್ರಹಕ್ಕೇನು ತಂದೆ ಆಗ್ತಾನಂತ. ಅದಕ್ಕೆ ಕುಮಾರಸ್ವಾಮಿ ಎಲ್ಲ ಕುಮಾರರಿಗನಿಗೇನು ಸ್ವಾಮಿ ಆದವನು ಅಂತ ಕುಮಾರಸ್ವಾಮಿ ಅಂತಾನೆ ಹೇಳ್ತಾರೆ. ಅವನು ಹುಟ್ಟಿದಾಗೆ ಅವನಿಂದ ಎಲ್ಲಾ ಮಾತೃಕಾ ಗಣಗಳು ಡಿಫ್ರೆಂಟ್ ಮಾತೃಕಾ ಗಣದಲ್ಲಿ ನಮ್ಗೆ ಪ್ರಸಿದ್ಧವಾಗಿ ನಾವು ನೋಡೋದು ಕೆಲವೇ ಇರುತ್ತೆ. ಬಟ್ ಅನೇಕರು ಬಂದು ಸ್ಕಂದನಿಗೆ ನಾವು ತಾಯಿ ಆಗ್ತೀವಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಸೊ ಎಲ್ಲರಿಗೇನು ತನ್ನ ತಾಯಿ ಸ್ಥಾನದಿಂದ ಸ್ವೀಕಾರ ಮಾಡ್ತಾ ಬರುವಾಗ ಒಂದು ಕಡೆ ಬರುತ್ತೆ, ಕೆಲವು ತಾಯಂದ್ರೆ ಹೇಳ್ತಾರೆ ನಾವೇ ಮುಖ್ಯವಾದ ತಾಯಂದ್ರಾಗಿ ಇರಬೇಕು, ಸ್ಕಂದ ನೀನು ಬಂದು ನಮಗೆ ಒಂದು ವಿಶೇಷ ಅನುಗ್ರಹ ಮಾಡಬೇಕು ಅಂದ್ರೆ ಏನು ಅಂತ ಕೇಳಿದಾಗ ಹೇಳ್ತಾರಂತೆ, ಇಷ್ಟು ತನಕ ಏನೇನು ಶಿಶುಗಳು ಹುಟ್ಟಬೇಕೋ ಹುಟ್ಟಿದೆಯೋ ಏನೇನೆಲ್ಲ ಆಗ್ಬೇಕು ಆ ಶಿಶುಗಳಲ್ಲೆಲ್ಲ ನಾವೇ ತಿನ್ನಬೇಕು ಅಪಹಾರ ಮಾಡಬೇಕು ಅಂತ ಒಂದು ವಿಚಿತ್ರವಾದ ವರವನ್ನು ಕೇಳಿದ್ದಾಗ ಸ್ಕಂದ ಕೊಡ್ತಾನಂತ. ಅವನಿಂದ ಹುಟ್ಟಿದಂತ ಸ್ಕಂದಾಪಸ್ಮಾರ ಅಂತ ಹೇಳ್ತಾರ. ಅದು ಹುಟ್ಟಿತ್ತು, ಅದು ಶಿಶುಗಳಿಗೆಲ್ಲ ಪೀಡೆ ಮಾಡುತ್ತ. ಹುಟ್ಟಿದ ಅಂದ್ರೆ ಹುಟ್ಟೋವಾಗಲೇ ಪ್ರಾಬ್ಲಮ್. ಇದು ನಾವು ಲೌಕಿಕಲ್ಲದಲ್ಲಿ ನೋಡ್ತೇವೆ, ಹುಟ್ಟೋವಾಗಲೇ ಪ್ರಾಬ್ಲಮ್, ಪ್ರಾಬ್ಲಮ್ ಟು ಕನ್ಸೀವ್, ಪ್ರಾಬ್ಲಮ್ ಟು ರಿಟೈನ್, ಪ್ರಾಬ್ಲಮ್ ಟು ಡೆವಲಪ್ ಇಟ್, ಆಮೇಲೆ ಅನೇಕ ರೀತಿಯಾದ ಒಳಗೇನೇ ಅನೇಕ ಪ್ರಾಬ್ಲಮ್, ಹೊರಗೆ ಬಂದ್ರೆ ಅನೇಕ ಪ್ರಾಬ್ಲಮ್. ಅದು ಆ ಒಂದು ಒಂದು ಇನಿಷಿಯಲ್ ಸ್ಟೇಜಸ್ ಆಫ್ ಲೈಫ್, ಒಂದು 12 ವರ್ಷ ಅಂತ ಹೇಳ್ತಾರೆ, ಇಲ್ಲಿ 16 ಕೊಟ್ಟಿದ್ದಾರೆ. ಸೊ ಹೀಗೆ ಇಷ್ಟೂ ವರ್ಷ ಪೀಡೆ ಮಾಡತ್ತಂತೆ. ಸೊ ಅದು ಪೀಡೆ ಆಗದೆ ಇರ್ಬೇಕಂದ್ರೆ ಅದಕ್ಕೆ ಅವುಗಳೇ ಹೇಳುತ್ತೆ ಏನು ಅಂದ್ರೆ, ವಿಶೇಷವಾಗಿ ಸ್ತುತಿ ಮಾಡಿ ಅಂತ ಹೇಳ್ತಾರೆ. ಸ್ತುತಿ ಮಾಡಿ ಅಂದ್ರೆ ಅಲ್ಲಿ ಸ್ಕಂದನನ್ನ ಸ್ತುತಿ ಮಾಡಿ ಅಂತ ಹೇಳ್ತಾರೆ. ಸ್ಕಂದನಲ್ಲಿ ಇರುವಂತ ಸ್ಕಂದ ಹುಟ್ಟಿದ್ರುವಂತ ಆ ಒಂದು ರುದ್ರದೇವ, ಆ ರುದ್ರದೇವನಿಗೇನು ತಂದೆ, ಎಲ್ಲದಕ್ಕೇನು ತಂದೆಯಾದಂತ ಈ ಅನಿರುದ್ಧ, ಅನಿರುದ್ಧನೇ ಅದು ಮುಖ್ಯ ಆಗತ್ತೆ. ಅದಕ್ಕೆ ಇಲ್ಲಿ ವಿಶೇಷವಾದ ಪ್ರಾರ್ಥನೆ ಇಲ್ಲಿ ಹೇಳ್ತಾರ. ಏನ್ ಹೇಳ್ತಾರಂದ್ರೆ, ಐದಿಸುವನ್ ಅಲ್ಲೇ ಅನಿರುದ್ಧಾದಿ ನಾಮದಲ್ಲಿ, ಐದು ಅನಿರುದ್ಧಾದಿ ನಾಮದಲ್ಲಿ ಅಂತ ಹೇಳಿದಾಗ ಅನಿರುದ್ಧ ಮುಂತಾದ ನಾಮದಲ್ಲಿ ಅಂತದೆ ಇದೆ. ಸೊ ಮೇನ್ ಆಗಿ ಇಲ್ಲಿ ಅನಿರುದ್ಧನ ಹೇಳಿದ್ದಾರೆ. ಅನಿರುದ್ಧನ ಕೆಲಸ ಅದು. ಅನಿರುದ್ಧ ಪೋಷಕ, ಪ್ರದ್ಯುಮ್ನ ಆ ಒಂದು ಸೃಷ್ಟಿಕರ್ತ ಅಂತ. ಆದ್ರೆ ಈ ಒಂದು ಬ್ರಹ್ಮಾಂಡದಲ್ಲಿ ಸ್ತ್ರೀ ಪುರುಷರ ಮೂಲಕವಾಗಿ ಸೃಷ್ಟಿಕರ್ತ ಪ್ರದ್ಯುಮ್ನ, ಆದ್ರೆ ಅದನ್ನ ಪೋಷಣೆ ಮಾಡೋದು. ಪೋಷಣೆ ಎಂಬುದು ಹುಟ್ಟಿದ ತಕ್ಷಣದಿಂದ ಪೋಷಣೆ ಇಲ್ಲ, ಅದಕ್ಕೆ ಹಿಂದಿನಿಂದ ಅದನ್ನ ಸರಿಯಾಗಿ ರಕ್ಷಣೆ ಮಾಡಬೇಕು. ಹೇಗೆ ಸರಿಯಾಗಿ ರಕ್ಷಣೆ ಮಾಡೋದು ಅಂದ್ರೆ, ಯಾವ ತಂದೆಯಲ್ಲಿ ಅದು ಹೋಗಬೇಕು ಇದಿರುತ್ತೆ, ಯಾರಿಗೆ ಹುಟ್ಟಬೇಕು ಅಂತ ಇರುತ್ತೆ, ಯಾವ ತಂದೆ ಯಾವ ತಾಯಿಯಲ್ಲಿ ಯಾವ ಮಗು ಹುಟ್ಟಬೇಕು ಅಂತ ಇರುತ್ತೆ. ಅದು ಕರ್ಮ, ಅವರು 3 ಜನಕ್ಕೇನು ಸಂಬಂಧಪಟ್ಟದ್ದು, ಪ್ಲಸ್ ಅವರು ತಗೊಳ್ಳುವಂತ ಆಹಾರ ಎಲ್ಲದನ್ನು ಬೇಸ್ಡ್ ಆಗಿ ಬರುತ್ತೆ ಅಂತ ಹೇಳ್ತಾರೆ. ಅದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಆಚಾರ್ಯರೇ ಹೇಳಿದ್ದಾರೆ ಇದನ್ನ. ಹೀಗೆ ಬರುವಾಗ ಆ ಒಂದು ಅನ್ನ ಉಂಡ ಅನ್ನದಿಂದ ಆ ತಂದೆ ದೇಹ, ಅದಕ್ಕೆ ಗಂಡಸರಿಗೆ ಅದು ಹೋಮ ಅಂತ ನಾವು ಚಿಂತನೆ ಮಾಡೋದು. ಅವರು ಆಕ್ಚುವಲ್ ಆಗಿ ಅದನ್ನ ಊಟ ಮಾಡ್ಲಿಕ್ಕೆ ಮುಂಚೆ ಪರಿಶೇಷಣೆ ಮುಂಚಾದೆಲ್ಲ ಮಾಡಿ ಕ್ರಮ ಪ್ರಕಾರ ಇದು ಹೋಮ ಅಂಬೋ ರೀತಿಯಲ್ಲಿ ಅವರು ತಗೊಳ್ತಾರೆ. ಅವರವರು ಅಧಿಕಾರಿಗಳಾದ್ರೆ ತಕೊಂಡು ಅದು ಅಲ್ಲಿ ಅವರಲ್ಲಿ 1-2 ತಿಂಗಳು ಇದ್ದು ಅದು ಜೀವ ಹುಟ್ಟಬೇಕಾದ ಜೀವ ಅದು ತಾಯಿಗೆ ಬರಬೇಕು. ಈ ಪ್ರಾಸೆಸ್ ಅಲ್ಲಿ ಪೂರ್ತಿಯಾಗಿ ಅದನ್ನ ರಕ್ಷಣೆ ಮಾಡಿ ಎಲ್ಲಿ ಮುಟ್ಟಿಸಬೇಕೋ ಅಲ್ಲಿ ಮುಟ್ಟಿಸ್ತಾನೆ. ಸೊ ಇದು ಅನಿರುದ್ಧನ ಕೆಲಸ. ಅನಿರುದ್ಧ 5 ರೂಪದಿಂದ ಮಾಡ್ತಾನಂತ ಬರುತ್ತೆ. ಇಲ್ಲಿ ಬರುವಾಗ ಋಗ್ವೇದದಲ್ಲಿ ಇವರಿಗೆ ಬೇರೆ ಬೇರೆ ಹೆಸರನ್ನಂತೆ ಹೇಳಿದ್ದಾರಂತೆ. ಆ ಒಂದು ವಾಸುದೇವ ಮೂರ್ತಿ ಆ ಗರ್ಭವನ್ನ ಸ್ವಚ್ಛ ಮಾಡ್ತಾನೆ. ಯಾಕೆ ಸ್ವಚ್ಛ ಮಾಡ್ಬೇಕು ಇಲ್ಲಿ ಅಂದ್ರೆ, ಯಾವುದೇ ಒಂದು ಫಾರಿನ್ ಮೆಟೀರಿಯಲ್, ನಾವು ಸೈನ್ಸ್ ಇದ್ರೆ ನೋಡಿ, ಎನಿ ಫಾರಿನ್ ಮೆಟೀರಿಯಲ್ ದೇಹದಲ್ಲಿ ಬಂದ್ರೆ ದೇಹದ ಸ್ವಭಾವವನ್ನೇ ಅದನ್ನ ಇಮ್ಮಿಡಿಯೇಟ್ ಆಗಿ ಅಟ್ಯಾಕ್ ಮಾಡಿ ಹೊರಗೆ ಕಳಿಸ್ಬೇಕು. ಏನೊಂದು ಚಿಕ್ಕದು ಏನಾರು ಇದ್ರು ಇಟ್ ಇಸ್ ಇಮ್ಮಿಡಿಯೇಟ್ಲಿ ಕಿಕ್ಡ್ ಔಟ್. ಸೊ ಹೀಗಿರುವಾಗ ಬರುವಂತ ಈ ಗರ್ಭ ಈ ಶಿಶುವಿಗೆ ಆ ತಯಾರಿ ಮಾಡ್ಬೇಕು. ಅದನ್ನ ಆ ತಾಯಿಯ ದೇಹ ತಕ್ಕೋಬೇಕು, ಸರಿಯಾದ ರೀತಿಯಲ್ಲಿ ತಕ್ಕೊಂಡು ತನ್ನದು ಎಂಬ ಭಾವನೆಯಿಂದ ಅದನ್ನ ಪಾಲಿಸಬೇಕು. ತಾಯಿ ಉಂಡ ಅನ್ನ ಪಾನ ಎಲ್ಲವೂ ಆ ಶಿಶುವಿಗೆ ಹೋಗಬೇಕು. ಈ ರೀತಿಯಿಂದ ಇದನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಆ ಒಂದು ಒಂದು ಶುದ್ಧಿ ಮಾಡುವಂತ ಕೆಲಸವನ್ನ ವಾಸುದೇವ ಮಾಡ್ತಾನಂತ. ಇವನನ್ನ ವಿಷ್ಣು ಅಂತ ಕರೆದಿದ್ದಾರೆ. ಯಾಕೆ ವಿಷ್ಣು ಅಂದ್ರೆ, ವಿಷ್ಣು ಅಂದ್ರೆ ವಿಷ ಪ್ರವೇಶ ಮಾಡುವನು, ಎಲ್ಲಾ ಕಡೆನು ಪ್ರವೇಶ ಮಾಡುವನು ಅಂತ ಒಂದು ಅರ್ಥ. ಆದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಮೊಟ್ಟ ಮೊಟ್ಟದಲ್ಲಿ ಬರುತ್ತೆ. ಅವಾಗ ಏನ್ ಅರ್ಥ ಹೇಳ್ತಾರಂದ್ರೆ, ವಿ ಅಂದ್ರೆ ಈ ಜೀವವನ್ನ ಧಾರಣೆ ಮಾಡಿ, ಜೀವ ಅಂದ್ರೆ ಬರೀ ಜೀವ, ಆ ಜೊತೆಯಲ್ಲಿ ಇರುವಂತ ಲಿಂಗ ದೇಹ, ಅನಿರುದ್ಧ ದೇಹ ಮತ್ತು ಹೊರಗಡೆ ಇರುವಂತ ಸೂಕ್ಷ್ಮ ಸ್ಥೂಲ ದೇಹದಿಂದ ಬರುವಂತ ಈ ಜೀವಕ್ಕೆ ವಿ ಅಂತ ಕರೀತಾರೆ. ಸೊ ಆ ವಿಷ್ಣು ಬಂದು ಆ ಜೀವ ಎಲ್ಲವನ್ನೂ ತಕ್ಕೊಂಡು ಈ ದೇಹದಲ್ಲಿ ಬಂದು ಅವನು ಮಲ್ಕೊಳ್ತಾನೆ. ಶ ಅಂದ್ರೆ ಶಯನ, ಮಲ್ಕೊಂಡಿರ್ತಾನಂದ್ರೆ ಅನಾಯಾಸವಾಗಿ ಇರ್ತಾನಂತ. ಸೊ ಅದಕ್ಕೆ ವಾಸುದೇವ ಮೂರ್ತಿಗೆ ಇಲ್ಲಿ ವಿಷ್ಣು ಎಂಬೋ ಹೆಸರನ್ನಂತ ಕರೀತಾರಂತ. ಅವನು ಗರ್ಭಕೋಶವನ್ನ ಶುದ್ಧಿ ಮಾಡುತ್ತಾನಂತ. ಆಮೇಲೆ ಇದಕ್ಕೆ ಬಂದು ಪ್ರಜಾಪತಿ ಅಂತ ಕರೀತಾರೆ. ಪ್ರಜಾಪತಿ ಅಂತ ಯಾರಿಗೆ ಕರೀತಾರಂದ್ರೆ, ಈ ಜೀವನನ್ನ ತಂದೆಯ ದೇಹದಿಂದ ಈ ಜೀವನನ್ನ ಹೊತ್ತುಕೊಂಡು ಬರುವಂತ ಭಗವಂತ, ಅದು ತಕ್ಕೊಂಡು ಇಲ್ಲಿ ಬರಬೇಕು. ಅದಕ್ಕೆ ಪ್ರಜಾಪತಿ, ತಂದೆಯಲ್ಲಿ ಇರುವಂತದ್ದು ಪ್ರಜಾಪತಿ ಅಂತ ಕರ್ತಾರೆ. ಏನು ಪ್ರಜಾಪತಿ ಅಂದ್ರೆ ತಂದೆ ಎಂಬ ಹೆಸರಲ್ಲಿ ಇದಕ್ಕೆ ಒಂದೊಂದು ಇದನ್ನೇನು ಒಂದೊಂದು ವಿಶೇಷ ಮೀನಿಂಗ್ ಇದು. ಪ್ರಜಾಪತಿ ಅಂದ್ರೆ ತಂದೆ ಎಂಬ ಹೆಸರಲ್ಲಿ ಇದು ಬರಲ್ಲ. ಪ್ರಜಾ ಅಂದ್ರೆ ಆ ಒಂದು ಆ ತಂದೆ ಹೊತ್ತುಕೊಂಡು ಬರುವಂತ ಆ ಜೀವ ಇದನ್ನಲ್ಲ, ಅವನು ಪ್ರಜ್ಞಾನವನ್ನ ಒಳ್ಳೆ ಜೀವಿಯಾಗಿದ್ರೆ, ಇದು ಒಳ್ಳೆ ಜೀವಿಯಾಗಿದ್ರೆ ಅದು ಒಳ್ಳೆ ಒಂದು ಉನ್ನತಿಯನ್ನ ಹೊಂದಬೇಕು ಅಂತ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಪ್ರಜಾ ಅಂತ ಹೇಳ್ತಾರೆ. ಈ ಪ್ರಜೆಯನ್ನು ಪ್ರಜ್ಞಾ, ಆ ಪ್ರಜ್ಞೆ ಉಳು ಇರುವಂತ ಈ ಪ್ರಜೆಯನ್ನು ಪತತಿ, ಪತತಿ ಅಂದ್ರೆ ಪಾತ ಮಾಡ್ತಾನೆ. ಪಾತ ಮಾಡ್ತಾನಂದ್ರೆ ಹಿ ಜಸ್ಟ್ ಥ್ರೋಸ್ ಇಟ್ ಇನ್ ಟು ಸ್ತ್ರೀ ಗರ್ಭದಲ್ಲಿ ಸಿಂಚನ ಮಾಡ್ತಾನ. ಸೊ ಅದಕ್ಕೆ ಪ್ರಜಾಪತಿ ಅಂತ ಇಲ್ಲಿ ವಿಶೇಷವಾಗಿ ಇದು ಒಂದು ನಿಷೇಕಮೂರ್ತಿ ಮದುವೆಯಲ್ಲಿ ಇದೆಲ್ಲ ಹೇಳ್ತಾರೆ. ನಿಷೇಕಮೂರ್ತದಲ್ಲಿ ಆ ಗರ್ಭಾಧಾನ ಆ ಸಮಯದಲ್ಲಿ ಆ ಸಂಸ್ಕಾರಗಳಲ್ಲಿ ಇದು ಇದೆ, ಮಂತ್ರ ದ್ವಾರ ಇದನ್ನ ಹೇಳ್ತಾರಂತ. ಸೊ ಅದಕ್ಕೆ ಪ್ರಜಾಪತಿ ಅಂತ ಹೇಳ್ತಾರೆ. ಆಮೇಲೆ ಆ ಬಂದ ಆ ಅದು ಒಂದು ಪಾರ್ಟ್ ಆದ್ರೆ ಆ ಬಂದ ಆ ಜೀವವನ್ನ ಸರಿಯಾಗಿ ಧಾರಣೆ ಮಾಡಬೇಕು. ಆ ತಾಯಿಯಲ್ಲಿ ಇರುವಂತ ಅದು ಒಂದು ಅಗ್ನಿ ಅಂತಾನೆ ಹೇಳ್ತಾರೆ. ತಾಯಿಯಲ್ಲಿ ಇರುವಂತ ಇದಕ್ಕೆ ಒಂದು ಅಗ್ನಿ ರೂಪದಿಂದ ಅದು ಆ ಒಂದು ಬಂದ ಜೀವವನ್ನ ಧಾರಣೆ ಮಾಡುತ್ತಂತ. ಅದಕ್ಕೆ ಧಾತ ಅಂತ ಹೇಳ್ತಾರೆ. ಧಾತ ಅಂದ್ರೆ ಧಾರಣೆ ಮಾಡುವವನು ಅಂತ. ಅನಿರುದ್ಧ ರೂಪದಿಂದ ಧಾತ ಅಂದ್ರೆ ಚೆಂದಾಗೆ ಧಾರಣೆ, ಸರಿಯಾಗಿ ಒಳ್ಳೆ ರೀತಿಯಿಂದ ಆ ಒಂದು ಆ ಜೀವವನ್ನ ಈ ತಾಯಲ್ಲಿ ಇರುವಂತ ಅನಿರುದ್ಧ ರೂಪ ಭಗವಂತ ಧಾರಣೆ ಮಾಡ್ತಾನಂತ. ಧಾರಣೆ ಆದ ಮೇಲೆ ಇನ್ನೊಂದು ಪ್ರಾಸೆಸ್ ಲಿ ಹೇಳ್ತಾರೆ, ಆ ಬಂದ ಜೀವಕ್ಕೆ ಆ ಹೊರಗೆ ಆ ಸ್ಥೂಲ ದೇಹ ತಾಯಿ ಉಂಡ ಅನ್ನದಿಂದ ಅನ್ನ ಪಾನಗಳಿಂದ ಆ ಶಿಶು ಡೈರೆಕ್ಟ್ ಶಿಶು ಡಿಕ್ಟೇಟ್ಸ್ ಎವ್ರಿಥಿಂಗ್. ಅದಕ್ಕೆ ಸ್ವಭಾವಕ್ಕೆ ತಕ್ಕಂತೆ ತಾಯಿಯಲ್ಲಿ ಇದು ಹಿರಿಯೋದು ಅದು ನೋಡಿದ್ರು ಸಹನೆ ಮಾಡಲ್ಲ ಇದೆಲ್ಲ. ಇಷ್ಟು ಚಿಕ್ಕ ಜೀವ ಇಟ್ ಡಾಮಿನೇಟ್ಸ್ ದ ವೇ ಮದರ್ ಈಟ್ಸ್, ಅದು ಡಾಮಿನೇಟ್ ಮಾಡಿ ಏನು ಬೇಕೋ ಅದು ಮಾಡುತ್ತಂತ. ಅದಕ್ಕೆ ಶಕ್ತಿ ಇದೆಯಾ ಅಂದ್ರೆ ಇಲ್ಲ. ಅಲ್ಲಿ ಇದ್ದು ಸಂಕರ್ಷಣ ರೂಪ ಭಗವಂತ ಅಂತ ಹೇಳ್ತಾರೆ. ಇವನಿಗೆ ತ್ವಷ್ಟ ಅಂತ ಕರೀತಾರೆ. ಯಾಕೆ ತ್ವಷ್ಟ ಅಂದ್ರೆ ತ್ವಚಿ ಅಂದ್ರೆ ಪ್ರಕಾಶ ಅಂತ ಅರ್ಥ. ಏನು ಪ್ರಕಾಶ ಮಾಡ್ತಾನಂದ್ರೆ ಈ ಒಂದು ಶಿಲ್ಪಿ ಹೇಗೆ ಶಿಲ್ಪಿ ಒಂದು ಕಲ್ಲನ್ನ ಕೆತ್ತಿದಾಗ ಆ ಕಣ್ಣು ಮೂಗು ಎಲ್ಲ ಸರಿಯಾಗಿ ಪ್ರಕಾಶವಂತ. ಯಾಕೆಂದ್ರೆ ಇಲ್ಲಿ ಕೆತ್ತೋದು ಏನು ಅಂದ್ರೆ ಇಲ್ಲಿ ಸಂಕರ್ಷಣ ರೂಪ ಭಗವಂತ ಒಂದೊಂದಲ್ಲೂ ಕಣ್ಣು ಕಿವಿ ಮೂಗು ಎಲ್ಲ ಇಂದ್ರಿಯಗಳು ತೇಜೋಮಯವಾದ ಇಂದ್ರಿಯಗಳು ಆ ಪ್ರಕಾಶ ಬರ್ಲಕ್ಕೆ ಬೇಕಾದ ಆ ಒಂದು ಗೋಳಕಗಳು ಸೃಷ್ಟಿ ಮಾಡಿ ಅದು ಸರಿಯಾದ ಜಾಗದಲ್ಲಿ ಎರಡು ಕಣ್ಣು ಸರಿಯಾಗಿರ್ಬೇಕು, ಮೂಗು ಇನ್ ಸೆಂಟರ್ ಇರಬೇಕು, ಬಾಯಿ ಅದು ಕೆಳಗೆ ಇರಬೇಕು, ಎರಡು ಕೈ ಈಚೆ ಆಚೆ ಇರಬೇಕು, ಎಲ್ಲ ಪರ್ಫೆಕ್ಟ್ ಜನ 99% ನೋಡಿದ್ರೆ ಎಲ್ಲ ಸರಿಯಾಗಿ ಮಾಡ್ತಾನೆ. ಇದನ್ನ ಸ್ಪಷ್ಟ ರೂಪದಿಂದ ಭಗವಂತನೇ ತಾನೇ ಮಾಡ್ತಾನಂತ. ಸೊ ಹೀಗೆ ಇಷ್ಟೂ ವ್ಯಾಪಾರಗಳು ಇಲ್ಲಿ ಮೂಲಾಧಾರ. ಅದಕ್ಕೆ ಈ ಮೂಲಾಧಾರ ಇವಾಗ ನೀವು ಕನೆಕ್ಟ್ ಮಾಡಿದ್ರೆ ಈ ಮೂಲಾಧಾರ ಕೋಶಕ್ಕೇನು ಆ ಪೃಥ್ವಿಗೇನು ಕನೆಕ್ಷನ್ ಅಂತ. ಇಲ್ಲಿ ಪೃಥ್ವಿಗೆ ಸಂಕೇತವಾದ ಮೂಲಾಧಾರ ಕೋಶ ಅಂತ ಯಾಕೆ ಚಿಂತನೆ ಮಾಡ್ತೀವಿ ಅಂದ್ರೆ ಈ ವ್ಯಾಪಾರಗಳನ್ನ ಇಟ್ಟುಕೊಂಡು ಇಲ್ಲಿ ನಾವು ಚಿಂತನೆ ಮಾಡ್ತೀವಿ. ಅದಕ್ಕೆ ಸ್ವಯಂಭೂಮನು ಅಂತ ಅಲ್ಲಿ ವಿಶೇಷವಾಗಿ ಯಾಕೆ ಚಿಂತನೆ ಬರುತ್ತೆ ಅಂದ್ರೆ ಎಲ್ಲಾ ದೇಹಕ್ಕೆ ಈ ಒಂದು ಬೇಸಿಕಲಿ ಅನಿರುದ್ಧ ಅನ್ನಮಯ ಕೋಶದಿಂದ ಪ್ರಧಾನವಾದಂತ ಈ ದೇಹಕ್ಕೆ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದ ಎಲ್ಲವೂ ಇರುತ್ತೆ. ಮೇನ್ ಆಗಿ ಅನ್ನದಿಂದ ಬೆಳೆಯುವಂತ ಈ ಕೋಶಕ್ಕೆ ಸ್ವಯಂಭೂ ಅಭಿಮಾನಿ ಅಂತ ಅದಕ್ಕೆ ವಿಶೇಷವಾಗಿ ಇಲ್ಲಿ ಹೇಳ್ತೀವಿ. ಅದಕ್ಕೆ ಅವನು ಉಪಾಸನೆ ಮೂರ್ತಿ ಯಾವುದು ಅಂದ್ರೆ ಯಜ್ಞ ಅಂತ. ಅದು ಈಶಾವಾಸ್ಯ ಉಪನಿಷತ್ತಲ್ಲೇ ಬರುತ್ತೆ. ಉಪಾಸ್ಯ ಮೂರ್ತಿ ಬೇರೆ, ನಿಯಾಮಕ ರೂಪ ಇವಾಗ ಅನಿರುದ್ಧ ನೋಡ್ತಾ ಇದ್ದೀವಿ. ಉಪಾಸ್ಯ ಮೂರ್ತಿ ಅಂದ್ರೆ ಸ್ವಯಂಭೂಮನು ಆ ಈಶಾವಾಸ್ಯದಲ್ಲಿ ಬರುವಾಗ ಯಜ್ಞನಾಮಕ ಭಗವಂತನನ್ನ ತನ್ನ ಪುತ್ರ ಪೌತ್ರ ಆದಂತ ಯಜ್ಞನಾಮಕ ಭಗವಂತನನ್ನೇ ವಿಶೇಷವಾಗಿ ಸ್ತೋತ್ರ ಮಾಡಿ ನೀನು ರಕ್ಷಕನಾಗಿರುವಾಗ ನನ್ಗೆ ಏನು ಅಂಜಿಕೆ ಬೇಡ ಅಂತ ಪ್ರಾರ್ಥನೆ ಮಾಡ್ತಾನೆ. ಸೊ ಅದು ಯಜ್ಞ, ಅದು ಪೂಜೆ ಆಯ್ತು. ಯಜ್ಞ ಅಂದ್ರೆ ಈ ಭೂಮಿಯಲ್ಲಿ ನಾವು ಹುಟ್ಟು ಬರೋ ಈ ಒಂದು ಶಿಶುವಿಗೆ ಇದು ಎಲ್ಲಾ ಮಂತ್ರಗಳು ಆ ಮಗು ಹುಟ್ಟುವಾಗ ನಿಷೇಕ ಮುಹೂರ್ತದಲ್ಲಿ ಗರ್ಭಾಧಾನ ಮತ್ತು ಆ ಒಂದು ಸೀರೀಸ್ ಆಫ್ ಫಂಕ್ಷನ್ಸ್ ನಾವು ಸೀಮಂತ ಮುಂತಾದ ಅನೇಕ ಮಾಡ್ತೀವಲ್ಲ, ಒಂದೊಂದಲ್ಲೇನು ಒಂದೊಂದು ರೀತಿಯಾಗಿ ಇದು ಈ ಮಗು ಬರುವಂತ ಮಗುವಿಗೆ ಎಲ್ಲ ಒಳ್ಳೆ ಆಗಬೇಕು, ಆ ಸಾಧನೆ ಒಳ್ಳೆ ಇರಬೇಕು ಅಂತ ಆ ಒಂದು ಇದನ್ನ ಇಟ್ಟುಕೊಂಡು ಮಂತ್ರಗಳು ಈ ಒಂದು ಅರ್ಥವನ್ನ ಕೊಡುತ್ತಾ ಚೆಲ್ತಾ ಬರ್ತಾರೆ. ಸೊ ಆಮೇಲೆ ನಾಮಕರಣ ಎಲ್ಲದನ್ನೂ ಇದೇ ಬರುತ್ತೆ. ಸೊ ಬೇಸಿಕಲಿ ಈ ಸ್ಥಾನದಲ್ಲಿ ಭಗವಂತ ಈ ವ್ಯಾಪಾರಗಳನ್ನ ಮಾಡ್ತಾನೆ ಮತ್ತು ಈ ಮಗುವಿಗೆ ಆ ಬರುವಂತ ಅದೇ ನೋಡ್ತಾ ಬಂದೀವಿ ಹಾಗೆ ಈ ಹರಿವಂಶದಲ್ಲಿ ಇಡೀ ಚಾಪ್ಟರ್ಲಿ ಬರುತ್ತೆ. ಸ್ಕಂದನ ಹುಟ್ಟು, ಸ್ಕಂದ ಸ್ಕಂದ ಹುಟ್ಟಿದ್ದಾಗ ಏನೇನೆಲ್ಲ ಆಯ್ತು, ಹ್ಯಾಗ ಹ್ಯಾಗ ಎಲ್ಲ ಆಯ್ತು ಅಂತ ಸ್ಕಂದನ ಚರಿತೆ, ಸ್ಕಂದ ಷಷ್ಠಿಯ ದಿವಸ ಇದನ್ನ ವಿಶೇಷವಾಗಿ ಇದನ್ನ ಶ್ರವಣ ಮಾಡ್ತೀವಿ ನಾವು. ಸೊ ಮಾಡುವಾಗ ಎಷ್ಟೋ ಒಂದು ಆ ಒಂದು ಗ್ರಹಗಳು ಅಂತ ಹೇಳ್ತಾರೆ, ಗ್ರಹಗಳು ಅಂತ ಹೇಳಿದ್ರೆ ಈ ಒಂದು ದೇವತೆಗಳು ಹೆಸರಲ್ಲೇ ದೇವತೆಗಳೇ ಅಧೀನವಾಗಿ ಅನೇಕ ಗ್ರಹಗಳು ಸ್ಕಂದನ ಅನುಗ್ರಹದಿಂದ. ಅವಾಗ ಒಂದು ಪ್ರಶ್ನೆನೇ ಇಲ್ಲಿ ಬರುತ್ತೆ, ಪ್ರಶ್ನೆನೂ ಮಾಡಿಕೊಳ್ತಾರೆ, ಸ್ಕಂದನ ಅನುಗ್ರಹದಲ್ಲಿ ಇರುವಂತ ಈ ಮಾತೃಗಣಗಳೆಲ್ಲ, ಮಾತೃಗಣ ಆ ಮಗುವಿಗೆ ಕೆಟ್ಟದು ಮಾಡುವಂತ ಮಾತೃಗಣ ಅಂತ, ಯಾಕೆ ಇವರುಗಳು ಕೆಟ್ಟದು ಮಾಡ್ತಾರಂದ್ರೆ ಹುಟ್ಟುವಾಗಲೇ ರುದ್ರನಿಂದ ಹುಟ್ಟಿದಾಗ ರುದ್ರನು ಎಲ್ಲ ರೌದ್ರ ಗಣಕ್ಕೇನು ವಿನಾಯಕ ಗಣಕ್ಕೇನು ಎಲ್ಲದಕ್ಕೇನು ಅವನು ಅಭಿಮಾನಿಯಾಗಿದ್ದಾನೆ, ತಂದೆಯಾಗಿದ್ದಾನೆ. ಸೊ ಅದು ಹುಟ್ಟತ್ತೆ. ಸೊ ಅದರಿಂದ ನಮ್ಗೆ ಅಂಜಿಕೆ ಆಗ್ಬೇಕಲ್ಲ. ಏನ್ ಮಾಡೋದು ಅಂದ್ರೆ ಇದೇ ದೇವರನ್ನ ಶರಣಾಗತಿ ಹೊಂದ್ರೆ ಇದೇ ದೇವತೆಗಳು ಅದಕ್ಕೆ ಹೋಮ ಎಲ್ಲ ಮಾಡುವಾಗ ಅದಕ್ಕೆ ಒಳ್ಳೆ ಒಳ್ಳೆ ಪುರೋಹಿತರನ್ನ ಇಟ್ಟುಕೊಂಡ್ರೆ ಅವ್ರಿಗೆ ನೀವು ನೋಡಿರ್ಬೋದು ಹೋಮ ಎಲ್ಲ ಮಾಡುವಾಗ ಷಡ್ರೇಕ ರಚನೆ ಮಾಡೋದು, ಅನೇಕ ಕ್ರಮಗಳು, ಅನೇಕ ವಿಧದಿಂದ ಪ್ರಾರ್ಥನೆಗಳು, ಅಂತರ್ಯಾಮಿ ಪ್ರಾರ್ಥನೆಗಳು ಇದೆಲ್ಲ ಮಾಡ್ತಾರೆ. ಮಾಡಿದ್ದಾಗೆ ಈ ಗ್ರಹಗಳು ಈ ಎಲ್ಲವೂ ಆ ಒಂದು ಸ್ಕಂದನ ಅಧೀನದಲ್ಲಿ ಇರುವಂತ ಆ ಈ ಗ್ರಹಗಳು ಏನೇನು ತಂಟೆ ಕೊಡೋದೇ ಇಲ್ಲ ಅಂತ ರಕ್ಷಣೆನೆ ಮಾಡುತ್ತಂತ ಸ್ಕಂದ ಹೇಳಿರ್ತಾನೆ. ಸ್ಕಂದನ ಹತ್ರ ಅವರು ಹೇಳ್ತಾರೆ, ಯಾರು 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 ಹುಟ್ಟಿರುವಂತ ಈ ಮಗ ನನ್ನದು ಅಂತ ತುಂಬಾ ಅಭಿಮಾನ ಅಂತದ್ದೆಲ್ಲ ಅಂದ್ರೆ ದೇವರನ್ನ ಮರೆತು ಸ್ಕಂದನನ್ನ ಮರೆತು ಸ್ಕಂದನ ತಂದೆಯಾದಂತ ರುದ್ರನ ಮರೆತು ಅನಿರುದ್ಧಾದಿ ರೂಪಗಳನ್ನ ಅನಿರುದ್ಧಾದಿ ದೇವರನ್ನ ವಾಯುದೇವರನ್ನ ಮರೆತು ಈ ಹಾಗೆ ಮಾಡ್ತಾರೋ ಅವ್ರಿಗೆ ಈ ಪೀಡೆ ಎಲ್ಲ ಬರುತ್ತಾ ಹೊರತು ಆ ವಿಷ್ಣು ಈ ಪಂಚರೂಪ ಭಗವಂತನನ್ನ ಮತ್ತು ರುದ್ರ ಪಾರ್ವತಿಯನ್ನ ಸ್ಕಂದ ರತಿದೇವಿಯರನ್ನ ಸ್ಮರಣೆ ಮಾಡೋರ್ಗೆ ಏನೇನು ಮಾಡೋದಿಲ್ಲ ಅಂತ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ಅಲ್ಲಿ ಹೇಳ್ತಾರೆ. ಇದನ್ನ ಅಲ್ಲಿ ಯಾವ ಅಲ್ಲಿನೂ ಇದು ವಿವರ ಚೆಂದಾಗೆ ಬಂದಿದೆ. ಸೊ ಇಲ್ಲಿ ಮತ್ತು ಅಗ್ನಿ ಪ್ರಜೆಗಳು ಅಲ್ಲಿ ಬರೋವಾಗಲೂ ವಿಸ್ತಾರವಾಗಿ ಇದನ್ನೇ ಹೇಳ್ತಾರೆ. ಸೊ ಯಾತಕ್ಕೆ ಹೇಳಕ್ ಬಂದೆ ಅಂದ್ರೆ ಇಲ್ಲಿ ಜೀವರ ಅನಾದಿ ಕರ್ಮ ಪ್ರಕೃತಿ ಗುಣ ಇಲ್ಲಿ ಬರುವಾಗ ನಾಮದಲ್ಲಿ ಐದು ಸುತ್ತ ಗರ್ಭವನು ಅಂದ್ರೆ ಐದಿಸುವಾಗ ಆ ಒಂದು ಸರಿಯಾಗಿ ಬಂದು ಮುಟ್ಟಿಸುವಾಗ ಅನೇಕ ಒಂದು ಆ ಒಂದು ಜೀವಕ್ಕೆ ಅಪಾಯಗಳು ತುಂಬಾ ಆಗತ್ತೆ. ಸಾಧನೆಯಲ್ಲಿ ಮಾತ್ರ ಇಲ್ಲ, ಅದಕ್ಕೆ ವೆರಿ ಎಕ್ಸಿಸ್ಟೆನ್ಸ್ ಬದುಕೋದಕ್ಕೇನೆ ಅಷ್ಟು ತೊಂದರೆ ಆಗತ್ತಂತ. ಸೊ ಐದಿಸುವ ಗರ್ಭವನ್ನು ಇದನ್ನ ಸುರಕ್ಷಿತವಾಗಿ ಅನಿರುದ್ಧ ಈ ಐದು ರೂಪದಿಂದ ಮಾಡಿಸ್ತಾನೆ ಗರ್ಭವನ್ನು ಜೀವರ. ಇದು ನಮಗೆ ಏನು ಪ್ರಯೋಜನ, ನಮಗೆ ಮಗು ಹುಟ್ಟತ್ತ ಇನ್ನು ಏನು, ಯಾಕೆ ನಾವು ಇದು ಚಿಂತನೆ ಮಾಡಬೇಕು ಅಂದ್ರೆ ನಮಗೆ ಹಿಂದೆ ನಾವು ಅನೇಕ ಜನ್ಮಗಳಲ್ಲಿ ಹೀಗೆ ಹುಟ್ಟಿ ಬಂದಿದ್ದೀವಿ, ಇನ್ನು ಮುಂದೆನು ನಾವು ಹೀಗೆ ಹುಟ್ಟುತ್ತೀವಿ ಈ ಒಂದು ಭೂಸ್ಥಾನದಲ್ಲಿ ಹುಟ್ಟುತ್ತೀವಿ. ಸೊ ಈ ಮೂಲಾಧಾರದಲ್ಲಿ ಬಂದಾಗ ಈ ದೇವರನ್ನ ಈ ತರ ಒಂದು ಅನಿರುದ್ಧಾದಿ ರೂಪ ಇದೆ, ಹೀಗೆ ವ್ಯಾಪಾರ ದೇವರು ಮಾಡುವಂತ ಸೃಷ್ಟಿ, ದೇವರು ಮಾಡುವಂತ ವ್ಯಾಪಾರ ಆಯಾ ಸ್ಥಳದಲ್ಲಿ ನಾವು ತಿಳ್ಕೊಂಡಾಗ ಆಯಾ ಬಂಧನೆಗಳು ಆಯಾ ತೊಂದರೆಗಳು ನಮಗೆ ಇಂದ ನಾವು ಪಾರಾಗ್ತೀವಿ. ಆದ ಕಾರಣದಿಂದ ದಾಸರು ಇಲ್ಲಿ ಈ ಒಂದು ಫಸ್ಟ್ ವರ್ಸ್ಲಿ ಇಷ್ಟು ಒಂದು ಇಂಪಾರ್ಟೆನ್ಸ್ ಕೊಟ್ಟು ಹೇಳಿದ್ದಾರೆ ಅನಿರುದ್ಧಾದಿ ನಾಮದಲ್ಲಿ ಐದಿಸುತ ಗರ್ಭವನ್ನು ಜೀವರ ಅನಾದಿ ಕರ್ಮ ಪ್ರಕೃತಿ ಗುಣಗಳ ಅಂದ್ರೆ ಅವರವರಿಗೆ ಏನೇನು ವೈಷಮ್ಯ ಮಾಡಿ ದೇವರೇ ಎಲ್ಲ ಮಾಡ್ತಾನಂದ್ರೆ ಅವನಿಗೆ ವೈಷಮ್ಯ ಇಲ್ಲ ಅಂಬೋದಕ್ಕೆ ಜೀವರ ಕರ್ಮ ಇಟ್ಟುಕೊಂಡು ಅನಾದಿ ಕರ್ಮ ಪ್ರಕೃತಿ ಗುಣಗಳ ಹಾದಿ ತಪ್ಪದೆ ಆ ಕರ್ಮಕ್ಕೆ ಅನುಗುಣವಾಗ ಆ ಪ್ರಕೃತಿಯ ಪ್ರಕೃತಿ ಪರಮಾಣುಗಳಿಂದ ಅದೇ ನಾವು ಊಟ ಮಾಡುವಂತ ಅನ್ನ ಮುಂತಾದಿಂದ ಯಾವ್ಯಾವ್ದು ತಕೋಬೇಕೋ ಅದೆಲ್ಲ ತಕೊಂಡು ಆ ಶಿಶುವಿನ ದೇಹ ತಯಾರಿಯಾಗತ್ತೆ. ಗುಣಗಳ ಹಾದಿ ತಪ್ಪದಲ್ಲಿ ಕೊಡದೆ ವ್ಯಾಪಾರಗಳ ಮಾಡುತ್ತೆ. ಹೀಗೆ ಅವನು ವ್ಯಾಪಾರವನ್ನ ಮಾಡ್ತಾನಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನ್ ಕೊಡ್ತಾ ಇದ್ದಾರೆ ಅಂದ್ರೆ ಈ ಅನಿರುದ್ಧನನ್ನ ರೂಪವನ್ನ ಒಂದು ಇಲ್ಲಿ ಪಂಚರತ್ನ ಪ್ರಕಾಶಿಕಾಯಲ್ಲಿ ಅದಕ್ಕೆ ಬಣ್ಣ ಇದೆಲ್ಲಾನು ಹೇಳ್ತಾರೆ. ಇಲ್ಲಿ ನಾವು ಹಿಂದೆ ನೋಡಿದ್ದೀವಿ ಶಂಖ ಚಕ್ರ ಅಭಯವರ ಇಟ್ಟುಕೊಂಡು ಭಗವಂತ ಇಲ್ಲಿ ನಿಂತಿದ್ದಾನಂತ ನೋಡಿದ್ದೀವಿ. ಅದಕ್ಕೆ ಆ ದೇವರು ಹ್ಯಾಗಿರ್ತಾನ ಅಂಬೋದಕ್ಕೆ ಅಲ್ಲಿ ಹೇಳ್ತಾರೆ ಅವನ ಬಣ್ಣ ಹೇಗಿರತ್ತಂದ್ರೆ ನೀಲಿ ಬಣ್ಣ ಹೇಳಿದ್ದಾರೆ ಅಲ್ಲಿ ಅನಿರುದ್ಧ ನೀಲಿ ಬಣ್ಣ ಅಂತ. ಬಟ್ ಇಲ್ಲಿ ಕೊಟ್ಟಿದ್ದಾರೆ ಅನಿರುದ್ಧ ನೀಲಿ ಬಣ್ಣದಿಂದ ಇದ್ರನು ಇಲ್ಲಿ ವಿಶೇಷವಾಗಿ ಅವನಿಗೆ ಅರುಣ ಕೆಂಪು ಬಣ್ಣ ಅಂತ ಹೇಳ್ತಾರೆ. ಅರುಣ ಕೆಂಪು ಬಣ್ಣ ಇದೆ ಮತ್ತು ಕಿರೀಟ ಹಳದಿ ಸಾರಿ ಅರುಣ ಕೆಂಪು ಬಣ್ಣ ಬಂದು ಅದು ದಳಗಳಿಗೆ ಸಾರಿ, ಮತ್ತು ದೇವರ ಕಿರೀಟ ಹೇಗಿರತ್ತಂದ್ರೆ ಹಳದಿ ಕಿರೀಟ ಇರತ್ತಂತೆ, ಹಳದಿ ಬಣ್ಣದಿಂದ ಅವನಿಗೆ ಕಿರೀಟ. ಮತ್ತು ಅವನ ವಸ್ತ್ರ ಹೇಗಿರತ್ತಂದ್ರೆ ಕಂದು ಬಣ್ಣ, ಅಂದ್ರೆ ಡಾರ್ಕ್ ಚಾಕ್ಲೇಟ್ ಕಲರ್, ಚಾಕ್ಲೇಟ್ ಕಲರ್ ಅಂತ ಇಟ್ಕೊಳ್ಳಿ, ಚಾಕ್ಲೇಟ್ ಕಲರ್ಲಿ ವಸ್ತ್ರ ಇದಂತ. ಉತ್ತರೀಯ ಮೇಲೆ ಹಾಕೊಳ್ಳೋದು, ಸಿ ಕೆಳಗಡೆ ಚಾಕ್ಲೇಟ್, ಮೇಲ್ ವಸ್ತ್ರ ಬಂದು ಹಸಿರು ಬಣ್ಣದಲ್ಲಿ ಇರತ್ತಂತೆ, ಕಿರೀಟ ಬಂದು ಹಳದಿ ಬಣ್ಣದಲ್ಲಿ ಇರತ್ತೆ. ಶಂಖ ಚಕ್ರ ಅಭಯ ವರ ಇದು ಇಟ್ಟುಕೊಂಡು ಇಲ್ಲಿ ಭಗವಂತ ನಿಂತಿದ್ದಾನೆ ಅಂತ ಇಲ್ಲಿ ಭಗವಂತನ ಚಿತ್ರವನ್ನ ಕೊಟ್ಟಿದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಇದು ಟುಗೆದರ್ ಹೋಗುತ್ತೆ. ಸೊ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಇದು ಫಸ್ಟ್ ಐದು ಮೇಲೊಂದು ಅಧಿಕದಳವುಳ್ಳ ಕಮಲ ಹೇಳಿದ್ದಾರೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾಭಿಯಲ್ಲಿ ಷಟ್ಕೋಣ ಮಂಡಲ ಮಂಡಲ ದಿ ಭವಿಷ್ಯ ಬ್ರಹ್ಮನೋಳು ಮುಗ್ಧಾಪ ಶ್ರೀ ಪ್ರದ್ಯುಮ್ನ ನಿಪ್ಪನು ವಿಭುಧಗಣ ಸೇವ್ಯ ಶೋಭಿಸುತ ಕೌಸ್ತುಭವೇ ಮೊದಲಾದ ಆಭರಣ ಆಯುಧಗಳಿಂದ ಮಹಾಭಯಂಕರ ಪಾಪ ಪುರುಷನ ಶೋಷಿಸುತ್ತ ನಿತ್ಯ. ಸೊ ಇಲ್ಲಿ ನಾವು ವ್ಯಾಪಾರ ಹರಿಕಥಾಂಸಾರ ಮಾತೃಕಾ ಸಂಧಿಯಲ್ಲಿ ಭಗವಂತ ತನ್ನ ಚೇಷ್ಟಾ ರೂಪಗಳನ್ನ ವಿಶೇಷವಾಗಿ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾನಂದ್ರೆ, ಇದು ನಾವು ನೋಡಿದ್ದೇನೆ ಕಮಲ ಸುಳಾದಿಯಲ್ಲಿ ನೋಡಿದ್ದೆ, ನಾಭಿಸ್ಥಾನದಲ್ಲಿ ಅಲ್ಲಿ ಇರುವಂತ ಈ ಮಂಡಲವನ್ನ ಡಿಸ್ಕ್ರೈಬ್ ಮಾಡ್ತಾ, ಷಟ್ಕೋಣ ಮಂಡಲ ನಮ್ಗೆ ಗೊತ್ತಿರೋದೇ, ಪಾಪ ಪುರುಷ ವಿಸರ್ಜನೆ ಮಾಡುವಾಗ ಇಲ್ಲಿ ಚಿಂತನೆ ಮಾಡ್ತೀವಿ, ಷಟ್ಕೋಣ ವಾಯುಮಂಡಲದಲ್ಲಿ ಯಾರಿದ್ದಾರಂದ್ರೆ ಷಟ್ಕೋಣ ವಾಯುಮಂಡಲದಲ್ಲಿ ಈ ಭವಿಷ್ಯದ ಬ್ರಹ್ಮನೋಳು, ಈವಾಗಿರುವಂತ ಮತ್ತು ಮುಂದೆ ಆ ಒಂದು ಬ್ರಹ್ಮ ಪದವಿಯನ್ನ ಹೊಂದುವಂತ ಆ ಒಂದು ವಾಯುದೇವರಲ್ಲಿ ಅಲ್ಲಿ ಯಾರಿದ್ದಾರಂದ್ರೆ ಮುಗ್ಧಾಪ ಅಂದ್ರೆ ಮುತ್ತಿನಂತೆ ಹೊಳೆಯುವಂತ ಶ್ರೀ ಪ್ರದ್ಯುಮ್ನ ನಿಪ್ಪನು. ಸೊ ಇಲ್ಲಿ ಶ್ರೀ ಪ್ರದ್ಯುಮ್ನ ಅಂತ ಕೊಟ್ಟಿದ್ದಾರೆ. ಇದು ಮೂಲಕವಾಗಿ ಉಳಿದ ಜಾಗೆಯನ್ನು ನಾವು ಅನಿರುದ್ಧ ಅಂತ ಹೇಳುವಾಗ್ಲು ಶಾಂತಿಪತಿ ಏನಿದೆ ಲಕ್ಷ್ಮೀ ಸಹಿತವಾಗಿ ದೇವರನ್ನ ಚಿಂತನೆ ಮಾಡಬೇಕು. ಯಾಕೆಂದ್ರೆ ಅಲ್ಲಿ ಒಂದು ಏನ್ ಹಿಂಟು ಕೊಟ್ಟಿದ್ದಾರೆ ಅಂದ್ರೆ ಜೀವರ ಅನಾದಿ ಕರ್ಮ ಪ್ರಕೃತಿ ಅಂತ ಕೊಟ್ಟಿದ್ದಾರೆ. ಪ್ರಕೃತಿ ಗುಣಗಳಂದ್ರೆ ಜಡ ಮಾತ್ರ ಇಲ್ಲ, ಆ ಪ್ರಕೃತಿಯ ಅಭಿಮಾನಿ ದೇವತೆ ಲಕ್ಷ್ಮಿಯನ್ನು ಅಲ್ಲಿ ಚಿಂತನೆ ಮಾಡಬೇಕು. ಇಲ್ಲಿ ಸ್ಪೆಸಿಫಿಕ್ ಆಗ ಶ್ರೀ ಪ್ರದ್ಯುಮ್ನ ಅಂತ ಕೊಟ್ಟಿದ್ದಾರೆ ಅಂದ್ರೆ ಲಕ್ಷ್ಮೀ ಸಹಿತನಾದ ಪ್ರದ್ಯುಮ್ನ ನಿಪ್ಪನು ಹೇಗಿದ್ದಾನಂದ್ರೆ ವಿಭುಧಗಣ ಸೇವ್ಯ ಅಂದ್ರೆ ಎಲ್ಲಾ ದೇವತೆಗಳು ದೇವರಿರೋ ಜಾಗೆಯಲ್ಲಿ ಇಲ್ಲಿ ನಾಭಿಸ್ಥಾನದಲ್ಲಿ ನಾವು ಚಿಂತನೆ ಮಾಡುವಾಗ ವಾಯುದೇವರನ್ನ ನಾವು ಚಿಂತನೆ ಮಾಡ್ತೀವಿ. ವಾಯುದೇವರು ಮತ್ತು ಎಲ್ಲಾ ದೇವತೆಗಳು ಅಲ್ಲಿ ಇದ್ದಾರೆ ಅಂತ ಚಿಂತನೆ ಮಾಡಬೇಕು. ಅಲ್ಲಿ ಆ ಪ್ರದ್ಯುಮ್ನ ಭಗವಂತ ಲಕ್ಷ್ಮೀ ಸಹಿತನಾಗಿ ಅವನಿದ್ದಾನೆ ಅಂತ ಅಲ್ಲಿ ಚಿಂತನೆ. ವಿಭುಧಗಣ ಸೇವ್ಯ, ಸೊ ಇಲ್ಲಿ ಬರುವಾಗ ನಾವು ವಿಶೇಷವಾಗಿ ಅದೇ ಇಲ್ಲಿ ವಿಭುಧಗಣ ಸೇವ್ಯ ಅಂತ ಇಲ್ಲಿ ಜಸ್ಟ್ ಸಿಂಪಲ್ ಆಗಿ ಕೊಟ್ಟುಬಿಟ್ಟಿದ್ದಾರೆ. ಇದನ್ನ ನಾವು ನೋಡುವಾಗ ಕಮಲ ಸುಳಾದಿಯನ್ನ ತಂದು ಇಲ್ಲಿ ಇಡಬೇಕು. ಕಮಲ ಸುಳಾದಿಯಲ್ಲಿ ಯಾವುದು ಅಂತ ಸ್ಪೆಸಿಫಿಕ್ ಆಗಿ ಅಲ್ಲಿ ಹೇಳುವಾಗ ಅಲ್ಲಿ ಹೇಳಿದ್ದಾರೆ ಗಣೇಶ ಅಂತ ಮುಕ್ಕಣ್ಣನ ಪುತ್ರ ಅಂತ ಅಲ್ಲಿ ವಿಶೇಷವಾಗಿ ಅಲ್ಲಿ ಕೊಟ್ಟಿದ್ದಾರೆ. ವಿಶೇಷ ಅಡ್ಜೆಕ್ಟಿವ್ ಕೊಟ್ಟಿದ್ದಾರೆ ಅಂದ್ರೆ ಶಿವನ ಪುತ್ರ ಅಂತ ಒಂದು ಶಿವನಲ್ಲಿನ ವಿಶೇಷವಾಗಿ ಶಿವಪುತ್ರ ಅಂತ ಹೇಳದೆ ಮುಕ್ಕಣ್ಣ ಅಂತ ಹೇಳಿದ್ದಾರೆ. ಮೂರು ಕಣ್ಣಿರುವಂತ ಬಿಕಾಸ್ ಅದೇ ನಮ್ಗೆ ಬೇಕಾಗಿರುತ್ತೆ. ನಾವು ನೆಕ್ಸ್ಟ್ ಮಾಡುವಾಗ ಪಾಪ ಪುರುಷ ವಿಸರ್ಜನೆ ಎಲ್ಲ ಮಾಡಿದ ಮುಕ್ಕಣ್ಣು ಬೇಕು ನಮ್ಗೆ. ಮುಕ್ಕಣ್ಣ ಅಂದ್ರೆ ಒಂದು ಒಳಗಿನ ಕಣ್ಣು ಬೇಕು, ಹೊರಗಿನ ಈ ಕಣ್ಣು ಮಾತ್ರ ಇಲ್ಲ, ಜಾಗೃತ ವ್ಯವಸ್ಥೆಯಲ್ಲಿ ನೋಡುವಂತ ಈ ಕಣ್ಣು ಮಾತ್ರ ಇಲ್ಲ, ಒಳಗೆ ಇರುವಂತ ಬನಂಜಾಚಾರ್ಯ ಹೇಳೋ ತರ ತಿಳಿಗಣ್ಣು ಬರಬೇಕು ಅಂತ ಹೇಳ್ತಾರೆ. ಒಳಗಿನ ಇನ್ನರ್ ಐ ಜ್ಞಾನ ಚಕ್ಷು ಬೇಕಾಗಿರುತ್ತೆ, ಅದಕ್ಕೆ ರುದ್ರನ ದ್ವಾರ ಹೋಗ್ಬೇಕು. ಸೊ ಅಂತ ರುದ್ರನ ಪುತ್ರನಾದ ವಿನಾಯಕ, ಸೊ ಹಾಗೆ ಅಡ್ಜೆಕ್ಟಿವ್ ಕೊಡ್ತಾರೆ. ಅದನ್ನ ಇಟ್ಕೋ ವಿಭುಧ ಗಣಸೇವಿ ಅಂತ ವಿಶೇಷವಾಗಿ ಇಲ್ಲಿ ಗಣಸೇವಿಯ ಅಂದ್ರೆ ಆ ಒಂದು ತನ್ನ ಗಣಕ್ಕೆ ಗಣಪತಿ ಅಂತ ಹೇಳ್ತಾರೆ. ಗಣಪತಿ ಅಂತ ಹೇಳುವಾಗ ತನಗೆ 18ನೇ ಕಕ್ಷದಲ್ಲಿ ಇರುವಂತಹ ಈ ಶಿವಪುತ್ರನಾದ ಗಣಪತಿ ತನಗೆ ಕೆಳಗೆ ಇರುವಂತ ಎಲ್ಲರಿಗೇನು ಇವನು ಅಧಿಪತಿಯಾಗಿದ್ದಾನೆ. ಸೊ ಅವನು ಮತ್ತು ಅವನಿಗೆ ಮೇಲೆ ಇರೋರು ಎಲ್ಲರೂ ಅಲ್ಲಿ ಗಣಪತಿ ಅಂತ ಹೇಳಿದ್ರೆ ಮೇಲೆ ಇರೋರು ಬಂದ್ಬಿಡ್ತಾರೆ. ಸೊ ವಿಭುಧ ದೇವತೆ ಗಣ ಸೇವೆಯ, ಸೊ ಅಲ್ಲಿ ಏನು ಸೇವೆ ಮಾಡ್ತಾನೆ, ಯಾವ ರೂಪವನ್ನ ಸೇವೆ ಮಾಡ್ತಾನೆ ಅಂತ ಅಲ್ಲಿನ ಎರಡು ಹೇಳಿದ್ದಾರೆ. ಏನು ಆ ಗಣೇಶ ವಿನಾಯಕ ವಿಶೇಷವಾಗಿ ಯಾವತ್ತೂ ಸ್ಮರಣೆ ಮಾಡುವಂತ ರೂಪ, ಅದೇ ಆಕಾರ ಅವನಿಗೆ ಬಂದಿದ್ದ ವಿಶ್ವರೂಪ ಭಗವಂತ ಅವನನ್ನ ಸೇವೆ ಮಾಡ್ತಾರ, ಅದು ಅವರ ಪೂಜೆ ಮಾಡುವಂತ ವಿಶೇಷ ರೂಪ. ಯಾಕೆಂದ್ರೆ ಈ ಒಂದು ಈ ನಾಭಿಸ್ಥಾನ ಅಂಬೋದು ನಮಗೆ ಅಂತರಿಕ್ಷ ಅಂತ ಆಗ್ಬಿಡುತ್ತೆ. ಅಂತರಿಕ್ಷ ಸ್ಥಾನದಲ್ಲಿ ಒಂದು ಆಕಾಶ ಇರುವಂತ ಜಾಗ, ಆಕಾಶ ಇರುವಂತ ಈ ಜಾಗೆಯಲ್ಲಿ ವಿಘ್ನ ಇಲ್ಲದೆ ನಮಗೆ ಇರಬೇಕು. ಆಕಾಶ ಅಂದ್ರೆ ನಮ್ ತಲೆ ಮೇಲೆ ಮಾತ್ರ ಅಂತ ಅರ್ಥ ಅಲ್ಲ, ಆಕಾಶ ಅಂಬೋದು ಈ ಒಂದು ಕ್ರಿಯೇಟೆಡ್ ಸ್ಪೇಸ್, ಏನೇನೆಲ್ಲ ಇರತ್ತ ಈ ಬ್ರಹ್ಮಾಂಡದಲ್ಲಿ. ಏನೋ ನಾವು ಮನೆ ಕಟ್ಟಿದ್ರೆ ಆ ರೂಮ್ಸ್ ಅದೆಲ್ಲ ಡಿವೈಡ್ ಮಾಡಿದ್ರೆ ಈ ಡೈನಿಂಗ್ ರೂಮ್ ಆ ರೂಮ್ ಈ ರೂಮ್ ಎಲ್ಲ ಆಗತ್ತೆ, ಅಲ್ಲಿನೂ ಸ್ಪೇಸ್ ಬಂದ್ಬಿಡತ್ತೆ. ಸೊ ಈ ಕ್ರಿಯೇಟೆಡ್ ಸ್ಪೇಸ್, ವ್ಯಾಕೃತ ಆಕಾಶವೇ ಎಲ್ಲವೂ ಇದ್ರು ಅಲ್ಲಿ ಕ್ರಿಯೇಟೆಡ್ ಸ್ಪೇಸ್, ಆ ಆಕಾಶಕ್ಕೇನು ಈ ಗಣಪತಿಯನ್ನೇ ನಮ್ಗೆ ಅಭಿಮಾನಿಯಾಗಿದ್ದಾನೆ. ಸೊ ವಿಶೇಷವಾಗಿ ಗಣಪತಿ, ಆ ಗಣಪತಿ ಬಂದು ಅವನು ಆ ಶಕ್ತಿ ಅವನು ಬೇಕಂದ್ ಆ ಶಕ್ತಿ ಪಡೆಯಲಕ್ಕೆ ವಿಶ್ವಾಂಬರ ರೂಪ ಭಗವಂತನನ್ನ ವಿಶೇಷವಾಗಿ ಸ್ಮರಣೆ ಮಾಡ್ತಾನ ಅಂತ ನಾವು ತಿಳ್ಕೋಬೇಕು. ಬಟ್ ನಿಯಾಮಕ ರೂಪ ಬೇರೆ, ನಿಯಾಮಕ ಇಡೀ ದಿಕ್ಕಿನ ನಿರ್ವಾಹ ಮಾಡ್ಲಕ್ಕೆ ಇಡೀ ನಾಭಿ ಷಟ್ಕೋಣ ಚಕ್ರ, ನಾಭಿ ಮಂಡಲ, ಈ ಅಂತರಿಕ್ಷ ಎಲ್ಲವನ್ನು ನಿಯಮನ ಮಾಡುವನು ಪ್ರದ್ಯುಮ್ನ ರೂಪ ಭಗವಂತ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ವ್ಯಾಪಾರ ಮಾಡೋದು ಪ್ರದ್ಯುಮ್ನ ರೂಪ ಭಗವಂತ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಬಂದು ಗಣಪತಿ ಪೂಜೆ ಮಾಡುವಂತ ತನಗೆ ತಾನು ಈ ಶಕ್ತಿಯನ್ನ ಆ ಒಂದು ಅಭಿಮಾನಿತ್ವವನ್ನ ಪಡೆಯಲಕ್ಕೆ ಉಪಾಸನೆ ಮಾಡುವಂತ ದೇವರು ಬಂದು ಆ ವಿಶ್ವಾಂಬರ ರೂಪಿ ಭಗವಂತ. ಅದು ನಮಗೆ ತುಂಬಾ ಏನೇ ಕಾರ್ಯ ಅಂದ್ರೆ ನಾವು ವಿನಾಯಕನನ್ನ ಫಸ್ಟ್ ಶುರು ಮಾಡ್ತೀವಿ. ಯಾಕೆಂದ್ರೆ ಆ ವಿದ್ಯಾರಂಭದಲ್ಲಿ ಅವನನ್ನ ಪ್ರಾರ್ಥನೆ ಮಾಡಬೇಕು, ವಿಘ್ನ ಬಾರದೇ ಇರ್ಲಕ್ಕೆ ಅವನಲ್ಲಿ ಇರುವಂತ ವಿಶ್ವಾಂಬರನನ್ನ ನಾವು ಪ್ರಾರ್ಥನೆ ಮಾಡ್ತೀವಿ. ಅದನ್ನ ಇಲ್ಲಿ ವಿಶೇಷವಾಗಿ ಹೇಳಿದ್ದಾರೆ, ವಿಘ್ನ ಬರಬಾರದು ನಮ್ಗೆ ಅಂತ. ಸೊ ವಿಘುದ ಗಣಸೇವೆ, ಈ ವಿಘ್ನ ಮಾತ್ರ ಇಲ್ಲ, ಒಳಗೆ ನಮ್ ಒಳಗಣ್ಣು ಆ ಒಂದು ಜ್ಞಾನ ಚಕ್ಷುಷು. ಅದಕ್ಕೆ ವಿದ್ಯಾ ಆರಂಭ ಕಾಲದಲ್ಲಿ ಗಣಪತಿ ಅಂತ ಹೇಳಿದ, ಜ್ಞಾನ ಚಕ್ಷುಷು ಕೊಡೋಕೆನ ಈ ಗಣಪತಿ, ನಮ್ಗೆ ಇರುವಂತ ವಿಘ್ನಗಳೆಲ್ಲ ತೆಗಿಬೇಕು ಇವನು ಅಂತ. ಸೊ ಅಲ್ಲಿ ವಿಶೇಷವಾಗಿ ಹೇಳ್ತಾರೆ. ಸೊ ವಿಭುದ ಗಣ ಸೇವ್ಯ ಶೋಭಿಸುತ ಕೌಸ್ತುಭವೇ ಮೊದಲಾದ ಆಭರಣ. ಕೌಸ್ತುಭ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಕೌಸ್ತುಭ ಅಂದ್ರೆ ಆ ಕೌಸ್ತುಭಕ್ಕೆ ಒಂದೊಂದು ಭಗವಂತನ ಆಭರಣ ಅಂತ ಹೇಳುವಾಗ ನಾವು ನೋಡಿದ್ದೀವಿ, ಭಗವಂತನ ಆಭರಣ ಅಂದ್ರೆ ಲಕ್ಷ್ಮಿ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡ್ತಾಳೆ. ಲಕ್ಷ್ಮಿ ಆದ ಮೇಲೆ ಆ ಪ್ರಾಕೃತ ಬಂದಾಗ ಪ್ರಾಕೃತದಲ್ಲಿ ಅಲ್ಲಿ ಆ ಒಂದು ಅಂದ್ರೆ ಪ್ರಾಕೃತ ಅಂದ್ರೆ ಇಲ್ಲಿ ಇರುವಂತ ಚತುರ್ಮುಖ ಬ್ರಹ್ಮನ ದೇಹವು ಈ ಪ್ರಾಕೃತ ಸಂಬಂಧದಿಂದ ಇದೆ. ಅವನಿಗೆ ಈ ಕೌಸ್ತುಭಕ್ಕೆ ಅವನು ಅಭಿಮಾನಿ ಆಗ್ತಾನಂತೆ. ಸೊ ಆ ಕೌಸ್ತುಭ ಆಭರಣ ಎಲ್ಲಿ ಇರತ್ತಂದ್ರೆ ನಾವು ಚೋಕರ್ ಅಂತ ಹಾಕ್ತೀವಲ್ಲ, ಚೋಕರ್ ಅಂತ ಆ ಕುತ್ತಿಗೆಯನ್ನ ಹಿಡ್ಕೊಂಡು ಇರುವಂತದ್ದು ಅಲ್ಲಿ ಕೌಸ್ತುಭ ದೇವರು ಧರಿಸಿದ ಅಂತ. ಯಾಕೆ ಅಂದ್ರೆ ಅಲ್ಲೇ ಬರತ್ತೆ ಆಚಾರ್ಯ ಹೇಳಿದಂತೆ, ಇಲ್ಲಿಂದ ಬರುವಂತ ಈ ಕಂಠದಿಂದಲೇ ನಾದ ವಾಣಿ ವೇದ ವಾಣಿಗಳು ಎಲ್ಲ ಹೊರಗೆ ಚುಮ್ಮತ್ತೆ, ಹೊರಗೆ ಬರಬೇಕು. ಮನಸ್ಸಲ್ಲಿ ಇರೋದು ಒಂದು, ಹೊರಗೆ ಬರಬೇಕಂದ್ರೆ ಈ ಕಂಠದಿಂದ ಬರಬೇಕು. ಸೊ ಅಲ್ಲಿ ವಿಶೇಷವಾಗಿ ಆಭರಣವಾಗಿ ಅಲ್ಲಿ ಭಗವಂತನಲ್ಲಿ ಅಲ್ಲಿ ಸದಾ ಕಾಲವು ನಿಂತು ಆ ಸೇವೆ ಮಾಡ್ತಾ ಇದ್ದಾನೆ. ಸೊ ಕೌಸ್ತುಭ ಅಂತ ಹೇಳೋ ಮೂಲಕವಾಗಿ ಆ ಕೌಸ್ತುಭ ಅಂತ ಬರೀ ಆಭರಣದಿಂದ ಶೋಭಾಯಮಾನವಾಗಿದ್ದಾನೆ ಅಂತ ಅರ್ಥ ಅಲ್ಲ. ಅಲ್ಲಿ ಇರುವಂತಹ ಚತುರ್ಮುಖನಿಗೆ ನಾವು ಶೋಭಿತವಾಗಿ ಆ ಚತುರ್ಮುಖನಿಗೆ ಶೋಭೆಯನ್ನು ಕೊಡುತ್ತಾ ಚತುರ್ಮುಖನಿಗೆ ಆ ಒಂದು ತಾಕತ್ತನ್ನು ಕೊಡ್ತಾ, ಯಾಕಂದ್ರೆ ನಮ್ಗೇನು ಇಲ್ಲಿಂದ ಗಾಳಿ, ಯಾಕೆ ಇದಕ್ಕೇನು ಏನು ಸಂಬಂಧ ಕಂಠಕ್ಕೆ ನಾವು ನಾಭಿಸ್ಥಾನ ಮಾತಾಡುವಾಗ ಇಲ್ಲಿಗೆ ಕಂಠದಿಂದ ಏನು ಸಂಬಂಧ ಅಂದ್ರೆ ಆ ಒಂದು ನಾದ ಬ್ರಹ್ಮ ಹುಟ್ಟೋದು ನಮ್ಮ ನಾಭಿಯಿಂದಲೇ ಬರುತ್ತೆ, ಆ ಗಾಳಿಯಿಂದಲೇ ಬರುತ್ತೆ. ಈ ಗಾಳಿಯ ಸ್ಥಾನ ಆ ನಾಭಿಸ್ಥಾನವಾಗಿದೆ. ಸೊ ಅಲ್ಲಿ ಅದಕ್ಕೆ ಹೇಳ್ತಾರೆ ಅದೇ ಮನಕ್ಕಾಯಾಗ್ನಿ ಮಾಹವಂತಿ ಸಪ್ರೇರಿತ ಮಾರುತ ಅಂತ. ಮಾರುತ ಗಾಳಿಯಿಂದಲೇ ಅದು ಬರಬೇಕು, ಸ್ಪಂದನ ಆಗೋದು ಗಾಳಿಯಿಂದ ಸ್ಪಂದನ ಆಗತ್ತೆ. ಅದಕ್ಕೆ ಅಲ್ಲಿ ಕೌಸ್ತುಭ ಅಂಬೋದು ಕಂಠ ಇದ್ರೂ ಆ ದೇವರ ವರ್ಣನೆ ಮಾಡುವಾಗ ಇಲ್ಲಿಂದ್ರೂ ಬರಬೇಕು ಅಂಬೋ ಚಿಂತನೆಯನ್ನು ಇಲ್ಲೇ ಇದೆ. ಸೊ ಶೋಭಿಸಿದ ಕೌಸ್ತುಭವೇ ಮೊದಲಾದ ಆಭರಣ ಆಯುಧಗಳಿಂದ. ಸೊ ಇಲ್ಲಿ ಎಲ್ಲ ಆಭರಣ ಆಯುಧ ಎಲ್ಲ ಸರ್ವ ಆಯುಧ ಸಹಿತನಾಗೆ ಭಗವಂತ ನಿಂತಿರ್ತಾನೆ. ಸೊ ಆಯುಧಗಳಿಂದ ಏನು ಮಾಡ್ತಾ ಇದ್ದಾನೆ ಇವನು, ಮಾಡುವಂತ ವಿಶೇಷ ಕಾರ್ಯ ಏನು ಅಂದ್ರೆ ಹೇಳ್ತಾರೆ, ಮಹಾಭಯಂಕರ ಪಾಪ ಪುರುಷನ. ಇದು ನಾವು ಪಾಪ ಪುರುಷ ವಿಸರ್ಜನೆಯಲ್ಲಿ ಆ ಪಾಪಪುರುಷನ ಅವನು ಹೇಗಿರ್ತಾನೆ ಅಂತ ಚಿಂತನೆ ಮಾಡ್ತೇನೆ. ಮಹಾಭಯಂಕರ ಪಾಪ ಪುರುಷ ಅಂದ್ರೆ ಕಲಿಯೇ ಕಲಿಯೇ ಇದ್ದಾನಂತ. ಕಲಿಯೇ ಹೇಗಿದ್ದಾನಂದ್ರೆ ಎಲ್ಲದಕ್ಕೆ ನಮ್ಗೆ ಅನಾದಿ, ನಮ್ಗೆ ಎಷ್ಟೋ ಹಿಂದೆ ಎಷ್ಟೆಷ್ಟೆಷ್ಟು ಜನ್ಮಗಳು ಬಂತು, ಆ ಜನ್ಮಗಳಲ್ಲಿ ನಾವು ಏನೇನೆಲ್ಲ ಕೆಟ್ಟ ಕೆಲಸ ಎಲ್ಲ ಮಾಡಿದ್ದೇವು, ಅದಕ್ಕೆ ಪ್ರೇರಣೆ ಆ ಕಲಿ. ಹೇಗೆ ನಾವು ಮುಖ್ಯಪ್ರಾಣರು ಹೇಳ್ತೀವೋ ಹಾಗೆ ಮುಖ್ಯಪ್ರಾಣರು, ಮುಖ್ಯಪ್ರಾಣರ ಕೆಳಗಡೆ ಪುಷ್ಕರಾದಿ ಎಲ್ಲ ದೇವತೆಗಳು, ಆ ಪುಷ್ಕರನಗೆ ಕೆಳಗೆ ಈ ಕಲಿ 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 ಬರ್ತಾನೆ. ಕಲಿ ಅವನು ಅವನು ಕೆಳಗೆ ಅವನಿಗೆ ರಿವರ್ಸ್ ತಾರತಮ್ಯ ಇದು, ಆ ಒಂದು ಪಾಪದಲ್ಲಿ ತಾರತಮ್ಯ. ಸೊ ಇವರು ಅನೇಕರು ದೈತ್ಯ ತಾರತಮ್ಯ ಸಂದಿಯಲ್ಲಿ ಬರುತ್ತೆ. ಇದು ಎಲ್ಲರೂ ಇದ್ದು ಅಲ್ಲಿ ಮ್ಯಾಕ್ಸಿಮಮ್ ಇಸ್ ಕಲಿ. ಸೊ ಅವನಿಂದಲೇ ಅವನು ಅವನ ಗುಂಪಿನಿಂದ ಎಲ್ಲವೂ ಅವನು ನಮ್ಮ ಮೂಲಕವಾಗಿ ಮಾಡಿಸ್ತಾನೆ, ಅವ್ರಿಗೆ ದೇವರ ನಿಯಮನ ಮಾಡ್ತಾರೆ. ಸೊ ಹೀಗೆ ಮಾಡ್ತಾನೆ ಅವನು, ನಮ್ಗೆ ಪಾಪವನ್ನ ಪಾಪ ಬುದ್ಧಿಯನ್ನ ಕೊಟ್ಟು ಪಾಪ ಬುದ್ಧಿಯಲ್ಲಿ ಇದ್ದು ಪಾಪವನ್ನ ಅವನ ಮೂಲಕವಾಗಿ ದೇವರು ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ಮಹಾ ಭಯಂಕರ ಪಾಪ ಪುರುಷ. ಇಷ್ಟು ಪಾಪ, ಇಷ್ಟು ಪಾಪ ನಮ್ಮ ಇವತ್ತು ತನಕ ನಾವು ಏನೇನೆಲ್ಲ ಮಾಡಿದ್ವಿ ಎಲ್ಲ ಪಾಪವು ಅವನನ್ನ ಎಲ್ಲವೂ ನಾವು ಆ ಒಂದು ಹೆಬ್ಬೆಟ್ಟನ್ನ ಸಹಿಸ್ಲಿ, ಅವನನ್ನ ಚಿಂತನೆ ಮಾಡಿ, ಅವನ ಚಿಂತನೆ ಮಾಡೋದಲ್ಲ, ಅವನನ್ನ ಪ್ರೇರಣೆ ಮಾಡಿದ ದೇವರು ಅವನೇ, ಹೀ ಇಸ್ ಹೆಲ್ಪ್ಲೆಸ್. ಸೊ ಅವನಿಗೆ ಪ್ರೇರಣೆ ಕೊಟ್ಟ ದೇವರನ್ನ ಚಿಂತನೆ ಮಾಡೋದು, ಆ ಎಲ್ಲ ಇಲ್ಲಿ ಬಂದಾಗ ಅವನನ್ನ ಕರ್ಕೊಂಡು ದೇವರೇ ಇಲ್ಲಿ ಬರಬೇಕು. ಸೊ ಮಹಾ ಭಯಂಕರ ಪಾಪ ಪುರುಷನನ್ನ, ಆ ಪಾಪ ಪುರುಷನನ್ನ ಇಲ್ಲಿ ತಂದು ಆ ಹೇಳಿದಂತೆ ಈ ನಾಭಿ ಕೋಣದಲ್ಲಿ ತರುವಾಗ ನಾವು ಬಂದು ಎಂ ಬೀಜದಿಂದ ಆ ಒಂದು ಗಾಳಿಯನ್ನ ಕುಂಭಕದಲ್ಲಿ ಆ ಗಾಳಿಯನ್ನ ತುಂಬಿಸಿ ಅಲ್ಲಿ ವಾಯುದೇವರನ್ನ ತಂದಿಟ್ಟು ಆ ಗಾಳಿಯಲ್ಲಿ ವಾಯುದೇವರಿದ್ದಾರಂತ ಚಿಂತನೆ ಮಾಡಿ ವಾಯುದೇವರಲ್ಲಿ ಪ್ರದ್ಯುಮ್ನ ಇವರನ್ನ ನಾವು ಚಿಂತನೆ ಮಾಡಿ ಆ ಪಾಪ ಪುರುಷನಲ್ಲಿ ಇರುವಂತ ಆ ಒಂದು ಆ ಒಂದು ಶ್ವಾಸವನ್ನೇ ಆ ಗಾಳಿ ಅವನಲ್ಲಿ ಅವನು ಚೇಷ್ಟೆ ಮಾಡಬೇಕಂದ್ರೆ ನಮ್ಮನ್ನ ಕುಣಿಸಬೇಕು ಅಂದ್ರೆ ಅವನಲ್ಲಿ ಆ ಒಂದು ಬಲ ಇರಬೇಕು. ಆ ಬಲ ಬಂದು ಆ ಗಾಳಿ ರೂಪದಲ್ಲಿ ಚೇಷ್ಟಾ ರೂಪದಲ್ಲಿ ಮಾಡುವಂತದ್ದು ವಾಯುದೇವರು. ಆ ವಾಯುವನ್ನ ಇವರು ತೆಗೆದು ಬಿಡ್ತಾರಂದ್ರೆ ಅವನಿದ್ರನ್ನು ಅವನು ಬಲಹೀನನಾಗೆ ಮಾಡಿಬಿಡ್ತಾರಂತ. ಸೊ ಹೀಗೆ ನಾವು ಚಿಂತನೆ ಮಾಡೋದು ಮತ್ತು ನಮ್ಮ ಪಾಪಗಳು ಅವನ ಮೂಲಕವಾಗ ನಾವು ಮಾಡಿದ ಪಾಪಗಳು, ಸಣ್ಣ ಪುಟ್ಟ ಪಾಪಕ್ಕೆ ಪ್ರೇರಣೆ ಮಾಡಿದಂತ ದೈತ್ಯರು ಇರ್ತಾರೆ, ಅವರು ದಿನ ದಿನಕ್ಕೆ ಸಾಯ್ತಾನೆ ಹೋಗ್ತಾರೆ. ಸೊ ಈ ಪಾಪ ಪುರುಷನನ್ನ ಅಲ್ಲಿ ಶೋಷಣೆ ಮಾಡಬೇಕು ಅಂತ, ಇದನ್ನ ತೆಗಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶೋಷಿತ ನಿತ್ಯ, ಅದು ಬಂದು ನಿತ್ಯ ಬರ್ತಾ ಬರ್ತಾ ಅವನು ಅವನು ತಿರ್ಗಾ ಎವ್ರಿ ಡೇ ಎವ್ರಿ ಕಾರ್ಯದಲ್ಲೂ ತಿರ್ಗಾ ಹುಟ್ಟುತ್ತಾನೆ ಇರ್ತಾರೆ. ಒಬ್ರು ಹೋದ್ರೆ ಇನ್ನೊಬ್ರು ಬರ್ತಾನೆ ಇರ್ತಾರೆ. ಸೊ ನಾವು ದಿನಾಗ್ಲೂ ಮಾಡಬೇಕು ಅಂತ ನಿತ್ಯ ಅಂತ ಹೇಳಿದ ಮೂಲಕವಾಗ ನಿತ್ಯವು ಅಂದ್ರೆ ದಿನಾಗ್ಲೂ ಅಂತ ಒಂದು ಇನ್ನೊಂದು ಯಾವಾಗ್ಲೂ ಕಂಟಿನ್ಯೂಸ್ಲಿ ಪಾಪ ಪುರುಷನನ್ನ ಹೊರಗೆ ಹಾಕ್ತಾನೆ ದೇವರು ಇರ್ತಾರೆ. ನಾವು ಚಿಂತನೆ ಬೆಳಿಗ್ಗೆ ನಾವು ಜಪ ಮಾಡ್ಲಕ್ ಮುಂಚೆ ನಾವು ಚಿಂತನೆ ನಾವು ಮಾಡ್ತೀವಿ, ನಮ್ಮಲ್ಲಿ ಇರುವಂತಹ ದೇವತೆಗಳು ಸದಾ ಮಾಡ್ತಾನೆ ಇರ್ತಾರೆ. ಬಲ್ಲಿ ಇಲ್ಲಿ ಇನ್ನೊಂದು ಡೀಟೇಲ್ ಏನ್ ಕೊಟ್ಟಿದ್ದಾರಂದ್ರೆ ಪಂಚರತ್ನ ಪ್ರಕಾಶಕದಲ್ಲಿ ಇಲ್ಲಿ ಇರುವಂತಹ ಭಗವಂತನ ರೂಪ ಹೇಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೇಳ್ತಾರೆ ಅವನ ಕಿರೀಟ ಹೇಗಿದೆ ಅಂದ್ರೆ ಹಳದಿ ಬಣ್ಣದಿಂದ ಕಿರೀಟ. ಇಲ್ಲಿ ಸೇಮ್ ತಿಂಗೆ ಹಳದಿ ಬಣ್ಣದಿಂದ ಅವನಿಗೆ ಕಿರೀಟ ಇರತ್ತಂತ. ಮತ್ತು ಅದೇ ತರ ಕೆಳಗೆ ಇರುವಂತಹ ವಸ್ತ್ರ ಆ ಒಂದು ಚಾಕ್ಲೇಟ್ ಕಲರ್ಲಿ ಇರತ್ತಂತ. ಉತ್ತರಿಯ ಬಂದು ಹಸಿರು ಬಣ್ಣದಲ್ಲೇ ಇರತ್ತಂತ. ಮತ್ತು ಇವನು ಬಂದು ಚಕ್ರ ಶಂಖ ವರ ಅಭಯ ಇವನು ಇಟ್ಟುಕೊಂಡಿದ್ದಾನೆ ಅಂತ ಇಲ್ಲಿ ಅವರು ಕೊಟ್ಟಿದ್ದಾರೆ. ಎಂಬಲ್ಲಿ ಕೃಷ್ಣಾರ್ಪಣ ಮಸ್ತು.